ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 4/1/2025 ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ಯಾವಾಗ ನೀವು ಅಶರೀರಿಯಾಗಿ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರೋ ಆಗ ನಿಮಗೋಸ್ಕರ ಈ ಜಗತ್ತೇ ಸಮಾಪ್ತಿಯಾಗುತ್ತದೆ. ನೀವು ಅಶರೀರಿಯಾಗಿ ಪರಮಾತ್ಮ ತಂದೆಯನ್ನು ನೆನಪು ಮಾಡಿದಾಗ ದೇಹ ಮತ್ತು ಜಗತ್ತು ಮರೆತು ಹೋಗಿಬಿಡುತ್ತದೆ. ಇಂದಿನ ಪ್ರಶ್ನೆಯಾಗಿದೆ, ಪರಮಾತ್ಮ ತಂದೆಯ ಮೂಲಕ ಎಲ್ಲಾ ಮಕ್ಕಳಿಗೂ ಜ್ಞಾನದ ಮೂರನೇ ನೇತ್ರ ಏಕೆ ಪ್ರಾಪ್ತಿಯಾಗಿದೆ? ಉತ್ತರ, ಸ್ವಯಂನ್ನು ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆ ಯಾರಾಗಿದ್ದಾರೆ, ಪರಮಾತ್ಮ ತಂದೆ ಹೇಗಿದ್ದಾರೆ, ಅದೇ ರೂಪದಲ್ಲಿ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದಕ್ಕೋಸ್ಕರ ನಿಮಗೆ ಮೂರನೇ ನೇತ್ರ ಪ್ರಾಪ್ತಿಯಾಗಿದೆ. ಆದರೆ ಈ ಮೂರನೇ ನೇತ್ರ ಯಾವಾಗ ಕೆಲಸವನ್ನು ಮಾಡುತ್ತದೆ ಅಂದರೆ, ಯಾವಾಗ ನೀವು ಸಂಪೂರ್ಣ ಯೋಗಯುಕ್ತ ಸ್ಥಿತಿಯಲ್ಲಿ ಸ್ಥಿತಾಗುತ್ತೀರೋ ಆಗ ಈ ಮೂರನೇ ನೇತ್ರ ಕಾರ್ಯವನ್ನು ಮಾಡುತ್ತದೆ. ಅಂದರೆ ಒಬ್ಬ ಪರಮಾತ್ಮ ತಂದೆಯ ಜೊತೆಗೆ ಸತ್ಯ ಪ್ರೀತಿ ಜೋಡಣೆ ಆಗಿರಬೇಕು. ಯಾವುದೇ ವ್ಯಕ್ತಿಯ ಹೆಸರು ಮತ್ತು ರೂಪದಲ್ಲಿ ನೀವು ಸಿಕ್ಕಿಹಾಕಿಕೊಂಡಿರಬಾರದು. ಮಾಯೆಯ ಬಗ್ಗೆ ಪ್ರೀತಿಯನ್ನು ಇಟ್ಟುಕೊಂಡಾಗ ಮಾಯೆ ವಿಘ್ನವನ್ನು ಹಾಕುತ್ತದೆ. ಇದೇ ಮಾತಿನಲ್ಲೇ ಮಕ್ಕಳು ಪೆಟ್ಟನ್ನು ತಿನ್ನುತ್ತಾರೆ. ಅಂದರೆ ಹೆಸರು ರೂಪದಲ್ಲಿ ಸಿಕ್ಕಿಹಾಕಿಕೊಳ್ಳುವ ಕಾರಣ ಮಕ್ಕಳು ಪೆಟ್ಟನ್ನು ತಿನ್ನುತ್ತಾರೆ. ಇಂದಿನ ಗೀತೆಯಾಗಿದೆ, ಸತ್ತರೂ ನಿಮ್ಮ ಮಡಿಲಿನಲ್ಲಿ, ಬದುಕಿದರೂ ನಿಮ್ಮ ಮಡಿಲಿನಲ್ಲಿ, ಓಂ ಶಾಂತಿ. ಬ್ರಾಹ್ಮಣ ಮಕ್ಕಳಾದ ನಿಮ್ಮನ್ನು ಬಿಟ್ಟು ಬೇರೆ ಯಾರು ಈ ಗೀತೆಯ ಅರ್ಥವನ್ನು ತಿಳಿದುಕೊಳ್ಳಲು ಸಾಧ್ಯ ಇಲ್ಲ. ಹೇಗೆ ವೇದಶಾಸ್ತ್ರ ಮುಂತಾದದ್ದನ್ನು ನಿರ್ಮಾಣ ಮಾಡಿದ್ದಾರೆ, ಆದರೆ ಜನ ಏನೆಲ್ಲವನ್ನು ಓದುತ್ತಿದ್ದಾರೋ ಅದರ ಅರ್ಥವನ್ನು ತಿಳಿದುಕೊಂಡಿಲ್ಲ. ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಬ್ರಹ್ಮನ ಮುಖದ ಮೂಲಕ ಎಲ್ಲಾ ವೇದಶಾಸ್ತ್ರದ ಸಾರವನ್ನು ನಿಮಗೆ ತಿಳಿಸುತ್ತೇನೆ. ಅದೇ ರೀತಿ ಈ ಗೀತೆಗಳ ಅರ್ಥವನ್ನು ಕೂಡ ಯಾರೂ ತಿಳಿದುಕೊಳ್ಳಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ ಬಂದು ಭಕ್ತಿ ಮಾರ್ಗದ ಈ ಗೀತೆಗಳ ಅರ್ಥವನ್ನು ತಿಳಿಸುತ್ತಾರೆ. ಆತ್ಮ ಯಾವಾಗ ಶರೀರದಿಂದ ಭಿನ್ನ ಆಗುತ್ತದೆಯೋ ಆಗ ಈ ಜಗತ್ತಿನ ಜೊತೆಗೆ ಆತ್ಮದ ಸಂಪೂರ್ಣ ಸಂಬಂಧ ಸಮಾಪ್ತಿಯಾಗಿ ಬಿಡುತ್ತದೆ. ಗೀತೆ ಕೂಡ ಹೇಳುತ್ತದೆ, ಸ್ವಯಂನ್ನು ಆತ್ಮ ಎಂದು ತಿಳಿದುಕೊಂಡು ಅಶರೀರಿಯಾಗಿ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಆಗ ಈ ಜಗತ್ತು ಸಮಾಪ್ತಿಯಾಗುತ್ತದೆ ಎಂದು. ಈ ಶರೀರ ಈ ಪೃಥ್ವಿಯ ಮೇಲೆ ಇದೆ. ಆತ್ಮ ಈ ಶರೀರದಿಂದ ಭಿನ್ನಾಗಿ ಈ ಶರೀರವನ್ನು ತ್ಯಾಗ ಮಾಡುತ್ತದೆ. ಯಾವಾಗ ಆತ್ಮ ಶರೀರವನ್ನು ತ್ಯಾಗ ಮಾಡುತ್ತದೆಯೋ ಆ ಸಮಯದಲ್ಲಿ ಆತ್ಮದ ಪಾಲಿಗೆ ಈ ಮನುಷ್ಯ ಸೃಷ್ಟಿಯೇ ಇರುವುದಿಲ್ಲ. ಆತ್ಮ ಅಶರೀರಿಯಾಗಿ ಬಿಡುತ್ತದೆ. ಪುನಃ ಯಾವಾಗ ಆತ್ಮ ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತದೆಯೋ ಆಗ ಆತ್ಮ ಪಾತ್ರವನ್ನು ಅಭಿನಯ ಮಾಡಲು ಪ್ರಾರಂಭ ಮಾಡುತ್ತದೆ. ಪುನಃ ಆತ್ಮ ಒಂದು ಶರೀರವನ್ನು ತ್ಯಾಗ ಮಾಡಿ ಇನ್ನೊಂದು ಶರೀರದಲ್ಲಿ ಪ್ರವೇಶವನ್ನು ಮಾಡುತ್ತದೆ. ಮಧ್ಯದಲ್ಲೇ ಯಾರು ವಾಪಸ್ ಬ್ರಹ್ಮ ಮಹಾತತ್ವಕ್ಕೆ ಹೋಗಲು ಸಾಧ್ಯ ಇಲ್ಲ. ಆತ್ಮ ಒಂದು ಶರೀರದಿಂದ ಹಾರಿ ಹೋಗಿ ಇನ್ನೊಂದು ಶರೀರದಲ್ಲಿ ಪ್ರವೇಶವನ್ನು ಮಾಡುತ್ತದೆ. ಈ ಆಕಾಶ ತತ್ವದಲ್ಲೇ ಆತ್ಮ ಪಾತ್ರವನ್ನು ಅಭಿನಯ ಮಾಡಬೇಕು. ಎಲ್ಲಾ ಆತ್ಮರು ಈ ಆಕಾಶ ತತ್ವದಲ್ಲೇ, ಅಂದರೆ ಈ ಪಂಚತತ್ವದ ಲೋಕದಲ್ಲೇ ಪಾತ್ರವನ್ನು ಅಭಿನಯ ಮಾಡಬೇಕು. ಮಧ್ಯದಲ್ಲೇ ನಾವು ಮೂಲವತನಕ್ಕೆ ಹೋಗಲು ಸಾಧ್ಯ ಇಲ್ಲ. ಯಾವಾಗ ಆತ್ಮ ಶರೀರವನ್ನು ತ್ಯಾಗ ಮಾಡುತ್ತದೆಯೋ ಆಗ ಆತ್ಮಕ್ಕೆ ಕರ್ಮ ಬಂಧನ ಇರುವುದಿಲ್ಲ. ಸತ್ಯಯುಗದಲ್ಲೂ ಕೂಡ ಕರ್ಮ ಬಂಧನ ಇರುವುದಿಲ್ಲ. ಆತ್ಮ ಶರೀರದಿಂದ ಭಿನ್ನ ಆಗಿ ಬಿಡುತ್ತದೆ. ಪುನಃ ಆತ್ಮ ಇನ್ನೊಂದು ಶರೀರವನ್ನು ಧಾರಣೆ ಮಾಡಿಕೊಂಡಾಗ ಕರ್ಮ ಬಂಧನದಲ್ಲಿ ಆತ್ಮ ಸಿಕ್ಕಿಹಾಕಿಕೊಳ್ಳಲು ಪ್ರಾರಂಭ ಮಾಡುತ್ತದೆ. ಈ ಎಲ್ಲಾ ಜ್ಞಾನದ ಮಾತನ್ನು ಮಕ್ಕಳಾದ ನಿಮ್ಮನ್ನು ಬಿಟ್ಟು ಬೇರೆ ಯಾವ ಮನುಷ್ಯರೂ ಅರ್ಥ ಮಾಡಿಕೊಂಡಿಲ್ಲ. ಪರಮಾತ್ಮ ತಂದೆ ತಿಳಿಸಿದ್ದಾರೆ, ಎಲ್ಲರೂ ಸಂಪೂರ್ಣ ತಿಳುವಳಿಕೆಹೀನರಾಗಿದ್ದಾರೆ. ಆದರೆ ನಾನು ಬುದ್ಧಿಹೀನ ಆಗಿದ್ದೇನೆ ಎಂದು ಯಾರೂ ತಿಳಿದುಕೊಂಡಿಲ್ಲ. ಸ್ವಯಂನ್ನು ಬಹಳಷ್ಟು ಬುದ್ಧಿವಂತರು ಎಂದು ತಿಳಿದುಕೊಂಡಿದ್ದಾರೆ. ಶಾಂತಿಯ ಬಹುಮಾನವನ್ನು ಕೂಡ ಅನೇಕರಿಗೆ ನೀಡುತ್ತಿರುತ್ತಾರೆ. ಅಂದರೆ ಶಾಂತಿಯ ಪಾರಿತೋಷಕವನ್ನು ಅನೇಕರಿಗೆ ನೀಡುತ್ತಾರೆ. ಬ್ರಾಹ್ಮಣ ಕುಲಭೂಷಣರಾದ ನೀವು ಈ ಎಲ್ಲಾ ಮಾತನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಹುದು. ಜಗತ್ತಿನ ಜನರಿಗೆ ಶಾಂತಿ ಎಂದು ಯಾವುದಕ್ಕೆ ಕರೆಯಲಾಗುತ್ತದೆ ಅನ್ನುವುದೂ ಕೂಡ ಗೊತ್ತಿಲ್ಲ. ಕೆಲವರು ಮಹಾತ್ಮರ ಬಳಿ ಹೋಗುತ್ತಾರೆ. ಮಹಾತ್ಮರ ಬಳಿ ಹೋಗಿ ಮನಸ್ಸಿಗೆ ಶಾಂತಿ ಸಿಗುವುದು ಹೇಗೆ, ಮನಃಶಾಂತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವುದು ಹೇಗೆ ಎಂದು ಕೇಳುತ್ತಾರೆ. ಇಡೀ ವಿಶ್ವದಲ್ಲಿ ಶಾಂತಿಯನ್ನು ಹೇಗೆ ಸ್ಥಾಪನೆ ಮಾಡುವುದು ಎಂದು ಇಲ್ಲಿ ನೀವು ಹೇಳುತ್ತೀರಾ. ಇನ್ನು ನಿರಾಕಾರಿ ಜಗತ್ತಿನಲ್ಲಿ ಶಾಂತಿಯನ್ನು ಹೇಗೆ ಸ್ಥಾಪನೆ ಮಾಡುವುದು ಎಂದು ಎಂದೂ ನೀವು ಹೇಳುವುದಿಲ್ಲ. ಏಕೆಂದರೆ ನಿರಾಕಾರಿ ಜಗತ್ತು ಶಾಂತಿಧಾಮ ಆಗಿದೆ. ಆತ್ಮರಾದ ನಾವು ಶಾಂತಿಧಾಮದಲ್ಲಿ ನಿವಾಸವನ್ನು ಮಾಡುತ್ತೇವೆ. ಆದರೆ ಇಲ್ಲಿ ಎಲ್ಲರೂ ಮನಸ್ಸಿಗೆ ಶಾಂತಿ ಬೇಕು ಎಂದು ಹೇಳುತ್ತಾರೆ. ಆದರೆ ಶಾಂತಿ ಹೇಗೆ ಸಿಗುತ್ತದೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಶಾಂತಿಧಾಮ ನಮ್ಮೆಲ್ಲರ ಮನೆಯಾಗಿದೆ. ಇಲ್ಲಿ ಶಾಂತಿ ಹೇಗೆ ಸಿಗಲು ಸಾಧ್ಯ? ಇನ್ನು ಸತ್ಯಯುಗದಲ್ಲಿ ಸುಖ, ಶಾಂತಿ, ಸಂಪತ್ತು ಎಲ್ಲವೂ ಇರುತ್ತದೆ. ಅಂತಹ ಜಗತ್ತನ್ನು ಈಗ ಪರಮಾತ್ಮ ತಂದೆ ಸ್ಥಾಪನೆ ಮಾಡುತ್ತಾರೆ. ಈ ಕಲಿಯುಗದಲ್ಲಿ ಎಷ್ಟೊಂದು ಅಶಾಂತಿ ಇದೆ. ಈಗ ಈ ಎಲ್ಲಾ ಜ್ಞಾನದ ಮಾತನ್ನು ಮಕ್ಕಳಾದ ನೀವು ಅರ್ಥ ಮಾಡಿಕೊಂಡಿದ್ದೀರಾ. ಸುಖ, ಶಾಂತಿ, ಸಂಪತ್ತು ಭಾರತದಲ್ಲೇ ಇತ್ತು. ಸುಖ, ಶಾಂತಿ, ಸಂಪತ್ತು ಪರಮಾತ್ಮ ತಂದೆ ನಮಗೆ ನೀಡಿರುವಂತಹ ಆಸ್ತಿಯಾಗಿತ್ತು. ದುಃಖ, ಅಶಾಂತಿ, ಕಂಗಾಲಾಗುವಂತಹ ಸ್ಥಿತಿ ರಾವಣ ನಮಗೆ ನೀಡುವಂತಹ ಆಸ್ತಿಯಾಗಿದೆ. ಈ ಎಲ್ಲಾ ಮಾತನ್ನು ಬೇಹದ್ದಿನ ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ. ಪರಮಾತ್ಮ ತಂದೆ ಪರಮಧಾಮದಲ್ಲಿ ನಿವಾಸವನ್ನು ಮಾಡುವಂತಹ ತಂದೆಯಾಗಿದ್ದಾರೆ. ಪರಮಧಾಮದ ನಿವಾಸಿಯಾದಂತಹ ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ. ಪರಮಾತ್ಮ ತಂದೆ ಸುಖಧಾಮದ ಆಸ್ತಿಯನ್ನು ನಮಗೆ ನೀಡುತ್ತಾರೆ. ಪರಮಾತ್ಮ ತಂದೆ ಆತ್ಮರಾದ ನಮಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ಈಗ ನಿಮಗೆ ಗೊತ್ತಿದೆ, ಆತ್ಮದಲ್ಲೇ ಜ್ಞಾನ ಇರುತ್ತದೆ. ಪರಮಾತ್ಮ ತಂದೆಗೆ ಜ್ಞಾನದ ಸಾಗರ ಎಂದು ಕರೆಯಲಾಗುತ್ತದೆ. ಜ್ಞಾನದ ಸಾಗರ ಆದಂತಹ ಪರಮಾತ್ಮ ತಂದೆ ಈ ಬ್ರಹ್ಮನ ತನುವಿನ ಮೂಲಕ ಇಡೀ ವಿಶ್ವದ ಇತಿಹಾಸ ಮತ್ತು ಭೂಗೋಳದ ಜ್ಞಾನವನ್ನು ತಿಳಿಸುತ್ತಾರೆ. ಈ ವಿಶ್ವಕ್ಕೂ ಒಂದು ಆಯಸ್ಸಂತೂ ಇರಲೇಬೇಕು ತಾನೆ. ಇದು ವಿಶ್ವ ಆಗಿದೆ. ಕೇವಲ ಹೊಸ ಜಗತ್ತು ಮತ್ತು ಹಳೆಯ ಜಗತ್ತು ಎಂದು ಕರೆಯಲಾಗುತ್ತದೆ. ಜಗತ್ತಂತೂ ಒಂದೇ ಆಗಿದೆ. ಆ ಒಂದೇ ಜಗತ್ತಿನಲ್ಲಿ ಹೊಸ ಜಗತ್ತು ಮತ್ತು ಹಳೆಯ ಜಗತ್ತು ಎಂದು ಕರೆಯಲಾಗುತ್ತದೆ. ಈ ಮಾತಿನ ಬಗ್ಗೆ ಮನುಷ್ಯರಿಗೆ ಸ್ವಲ್ಪ ಕೂಡ ಗೊತ್ತಿಲ್ಲ. ಹೊಸ ಜಗತ್ತು ಹಳೆಯ ಜಗತ್ತಾಗಲು ಎಷ್ಟು ಸಮಯ ಬೇಕಾಗುತ್ತದೆ? ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ, ಕಲಿಯುಗದ ನಂತರ ಅವಶ್ಯವಾಗಿ ಸತ್ಯಯುಗ ಬರುತ್ತದೆ. ಆದ್ದರಿಂದ ಕಲಿಯುಗ ಮತ್ತು ಸತ್ಯಯುಗದ ಸಂಗಮದ ಸಮಯದಲ್ಲಿ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬರಬೇಕಾಗುತ್ತದೆ. ಈಗ ನಿಮ್ಮೆಲ್ಲರಿಗೂ ಗೊತ್ತಿದೆ, ಪರಂಪಿತ ಪರಮಾತ್ಮ ತಂದೆ ಬ್ರಹ್ಮನ ಮೂಲಕ ಹೊಸ ಜಗತ್ತನ್ನು ಸ್ಥಾಪನೆ ಮಾಡುತ್ತಾರೆ, ಶಂಕರನ ಮೂಲಕ ವಿನಾಶವನ್ನು ಮಾಡಿಸುತ್ತಾರೆ. ತ್ರಿಮೂರ್ತಿ ಅನ್ನುವ ಶಬ್ದದ ಅರ್ಥ ಅಂದರೆ ಸ್ಥಾಪನೆ, ವಿನಾಶ ಮತ್ತು ಪಾಲನೆ ಆಗಿದೆ. ಇದು ಸಾಮಾನ್ಯ ಮಾತಾಗಿದೆ, ಆದರೆ ಈ ಜ್ಞಾನದ ಮಾತನ್ನು ಮಕ್ಕಳಾದ ನೀವು ಮರೆತು ಬಿಡುತ್ತೀರಾ. ಈ ಜ್ಞಾನದ ಮಾತನ್ನು ಮರೆಯದೇ ಇದ್ದರೆ ನಿಮಗೆ ಬಹಳಷ್ಟು ಖುಷಿ ಇರುತ್ತದೆ. ಜ್ಞಾನದ ಸ್ಮೃತಿಯಲ್ಲಿ ಇದ್ದು ನೀವು ಬಹಳಷ್ಟು ಖುಷಿಯಲ್ಲಿ ಇರಬೇಕು. ನಿರಂತರ ಜ್ಞಾನದ ನೆನಪು ನಿಮಗೆ ಇರಬೇಕು. ಪರಮಾತ್ಮ ತಂದೆ ನಮ್ಮನ್ನು ಈಗ ಹೊಸ ಜಗತ್ತಿಗೋಸ್ಕರ ಯೋಗ್ಯರನ್ನಾಗಿ ಮಾಡುತ್ತಿದ್ದಾರೆ. ಭಾರತದ ನಿವಾಸಿಗಳಾದ ನೀವೇ ಹೊಸ ಜಗತ್ತಿಗೆ ಯೋಗ್ಯರಾಗುತ್ತೀರಾ. ಬೇರೆ ಯಾರೂ ಕೂಡ ಹೊಸ ಜಗತ್ತಿಗೆ ಯೋಗ್ಯರಾಗುವುದಿಲ್ಲ. ಯಾರೆಲ್ಲ ದೇವತಾ ಧರ್ಮದ ಆತ್ಮರು ಅನ್ಯ ಧರ್ಮಕ್ಕೆ ಕನ್ವರ್ಟ್ ಆಗಿ ಹೋಗಿದ್ದಾರೋ ಅವರೆಲ್ಲರೂ ಪುನಃ ಈ ಜ್ಞಾನ ಮಾರ್ಗಕ್ಕೆ ಬರುತ್ತಾರೆ. ಅನ್ಯ ಧರ್ಮದಿಂದ ಪುನಃ ಅವರು ಈ ಬ್ರಾಹ್ಮಣ ಧರ್ಮಕ್ಕೆ ಕನ್ವರ್ಟ್ ಆಗುತ್ತಾರೆ. ಹೇಗೆ ಈ ದೇವತಾ ಧರ್ಮದಿಂದ ಅನ್ಯ ಧರ್ಮಕ್ಕೆ ಅವರು ಕನ್ವರ್ಟ್ ಆಗಿ ಹೋಗಿದ್ದರೋ ಅದೇ ರೀತಿ ಈಗ ಪುನಃ ದೇವತಾ ಧರ್ಮಕ್ಕೆ ಕನ್ವರ್ಟ್ ಆಗಿ ಬರುತ್ತಾರೆ. ಈ ಸಂಪೂರ್ಣ ಜ್ಞಾನ ಈಗ ನಿಮ್ಮ ಬುದ್ಧಿಯಲ್ಲಿ ಇದೆ. ಹಳೆಯ ಜಗತ್ತು ಈಗ ಪರಿವರ್ತನೆ ಆಗುತ್ತದೆ ಅನ್ನುವ ಮಾತನ್ನು ಮನುಷ್ಯರಿಗೆ ತಿಳಿಸಬೇಕು. ಮಹಾಭಾರತ ಯುದ್ಧ ಅವಶ್ಯವಾಗಿ ನಡೆಯಲೇಬೇಕು. ಮಹಾಭಾರತದ ಯುದ್ಧದ ಸಮಯದಲ್ಲೇ ಪರಮಾತ್ಮ ತಂದೆ ಬಂದು ನಮಗೆ ರಾಜ್ಯೋಗವನ್ನು ಕಲಿಸುತ್ತಾರೆ. ಯಾರು ರಾಜ್ಯೋಗವನ್ನು ಕಲಿಯುತ್ತಾರೋ ಅವರು ಹೊಸ ಜಗತ್ತಿಗೆ ಹೋಗುತ್ತಾರೆ. ಸರ್ವಶ್ರೇಷ್ಠ ಒಬ್ಬ ಭಗವಂತ ತಂದೆಯಾಗಿದ್ದಾರೆ. ನಂತರ ಬ್ರಹ್ಮ, ವಿಷ್ಣು, ಶಂಕರರು ಶ್ರೇಷ್ಠರಾಗಿದ್ದಾರೆ. ಇನ್ನು ಈ ಸೃಷ್ಟಿಗೆ ಬಂದರೆ ಈ ಸೃಷ್ಟಿಯಲ್ಲಿ ಜಗದಂಬೆ ಮತ್ತು ಜಗತ್ಪಿತ ಮುಖ್ಯ ಅಂದರೆ ಶ್ರೇಷ್ಠ ಆಗಿದ್ದಾರೆ ಅನ್ನುವ ಮಾತನ್ನು ನೀವೀಗ ಎಲ್ಲರಿಗೂ ತಿಳಿಸಬೇಕು. ಪರಮಾತ್ಮ ತಂದೆ ಈ ಸಾಕಾರ ಜಗತ್ತಿನಲ್ಲೇ ಬ್ರಹ್ಮನ ತನುವಿನಲ್ಲಿ ಬರುತ್ತಾರೆ. ಅಂದ ಮೇಲೆ ಪ್ರಜಾಪಿತ ಬ್ರಹ್ಮ ಈ ಸಾಕಾರ ಜಗತ್ತಿನಲ್ಲೇ ಇರಬೇಕು. ಬ್ರಹ್ಮನ ಮೂಲಕ ಸೂಕ್ಷ್ಮ ವತನದಲ್ಲಿ ಸ್ಥಾಪನೆಯ ಕಾರ್ಯ ನಡೆಯುವುದಿಲ್ಲ. ಈ ಸಾಕಾರ ಜಗತ್ತಿನಲ್ಲೇ ಸ್ಥಾಪನೆಯ ಕಾರ್ಯ ನಡೆಯುತ್ತದೆ. ನೀವೀಗ ವ್ಯಕ್ತದಿಂದ ಅವ್ಯಕ್ತ ಆಗುತ್ತೀರಾ. ಅಂದರೆ ವ್ಯಕ್ತ ಶರೀರಧಾರಿಗಳಾಗಿರುವ ನೀವು ಅವ್ಯಕ್ತ ಸೂಕ್ಷ್ಮ ದೇವತೆಗಳಾಗುತ್ತೀರಾ. ಇಲ್ಲಿ ರಾಜ್ಯೋಗವನ್ನು ಕಲಿತು ನಂತರ ವಿಷ್ಣುವಿನ ಎರಡು ರೂಪ ಅಂದರೆ ಲಕ್ಷ್ಮಿ ಮತ್ತು ನಾರಾಯಣ ಆಗುತ್ತೀರಾ. ಪ್ರಪಂಚದ ಇತಿಹಾಸ ಮತ್ತು ಭೂಗೋಳದ ಬಗ್ಗೆ ಅರ್ಥ ಮಾಡಿಕೊಳ್ಳಬೇಕು ತಾನೆ. ಮನುಷ್ಯರೇ ಈ ಇತಿಹಾಸ ಮತ್ತು ಭೂಗೋಳದ ಬಗ್ಗೆ ಅರ್ಥ ಮಾಡಿಕೊಳ್ಳುತ್ತಾರೆ. ವಿಶ್ವದ ಮಾಲೀಕ ಆದಂತಹ ಪರಮಾತ್ಮ ತಂದೆ ವಿಶ್ವದ ಇತಿಹಾಸ ಮತ್ತು ಭೂಗೋಳದ ಬಗ್ಗೆ ತಿಳಿಸಲು ಸಾಧ್ಯ. ವಿಶ್ವಕ್ಕೆ ಮಾಲೀಕ ಆದಂತಹ ತಂದೆ ಮಾತ್ರ ವಿಶ್ವದ ಇತಿಹಾಸ ಮತ್ತು ಭೂಗೋಳದ ಬಗ್ಗೆ ತಿಳಿಸಲು ಸಾಧ್ಯ. ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ. ಪರಮಾತ್ಮ ತಂದೆ ಪುನರ್ಜನ್ಮರಹಿತ ಆಗಿದ್ದಾರೆ. ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರ ಬುದ್ಧಿಯಲ್ಲೂ ಈ ಜ್ಞಾನ ಇಲ್ಲ. ನಿಮ್ಮಲ್ಲಿ ಪರೀಕ್ಷಿಸುವಂತಹ ಬುದ್ಧಿ ಇರಬೇಕು. ಇವರ ಬುದ್ಧಿಯಲ್ಲಿ ಸ್ವಲ್ಪವಾದರೂ ಜ್ಞಾನ ಧಾರಣೆ ಆಗಿದೆಯೋ ಅಥವಾ ಸ್ವಲ್ಪ ಕೂಡ ಜ್ಞಾನ ಧಾರಣೆ ಆಗಿಲ್ಲವೋ ಎಂದು ನಿಮಗೆ ಗೊತ್ತಾಗಬೇಕು. ನೀವು ನಾಡಿಯನ್ನು ನೋಡಬೇಕು. ಅಜ್ಮಲ್ ಖಾನ್ ಅನ್ನುವ ಪ್ರಸಿದ್ಧ ವೈದ್ಯರು ಮೊದಲು ಇದ್ದರು. ಅಜ್ಮಲ್ ಖಾನ್ ಅನ್ನುವಂತಹ ವೈದ್ಯನಿಗೆ
ವ್ಯಕ್ತಿಯನ್ನು ನೋಡಿದ ತಕ್ಷಣ ಅವರ ಕಾಯಿಲೆಯ ಬಗ್ಗೆ ಗೊತ್ತಾಗುತ್ತಿತ್ತು ಎಂದು ಎಲ್ಲರೂ ಹೇಳುತ್ತಾರೆ. ಇಂಥವರು ಪರಮಾತ್ಮ ತಂದೆಯ ಮಕ್ಕಳಾಗಿ ಉಳಿದುಕೊಳ್ಳಲು ಯೋಗ್ಯರಾಗಿದ್ದಾರೋ ಅಥವಾ ಇಲ್ಲವೋ ಎಂದು ಮಕ್ಕಳಾದ ನಿಮಗೂ ಕೂಡ ಅರ್ಥ ಆಗಬೇಕು. ಪರಮಾತ್ಮ ತಂದೆ ಮಕ್ಕಳಿಗೆ ಜ್ಞಾನದ ಮೂರನೇ ನೇತ್ರವನ್ನು ನೀಡಿದ್ದಾರೆ. ಆ ಜ್ಞಾನದ ಮೂರನೇ ನೇತ್ರದ ಮೂಲಕ ನೀವು ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆ ಯಾರಾಗಿದ್ದಾರೋ, ತಂದೆ ಹೇಗಿದ್ದಾರೋ, ಅದೇ ರೂಪದಲ್ಲಿ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರಾ. ಆದರೆ ಯಾರು ಈ ರೀತಿ ತಂದೆಯನ್ನು ಯಥಾರ್ಥವಾಗಿ ಅರ್ಥ ಮಾಡಿಕೊಂಡು ನೆನಪು ಮಾಡುವಂತಹ ಬುದ್ಧಿ ಉಳ್ಳವರಾಗಿದ್ದಾರೆ, ಅಂದರೆ ಯಾರು ಸಂಪೂರ್ಣ ಯೋಗಯುಕ್ತರಾಗಿದ್ದಾರೋ, ಯಾರಿಗೆ ಒಬ್ಬ ತಂದೆಯ ಜೊತೆಗೆ ಪ್ರೀತಿ ಇದೆಯೋ, ಅಂದರೆ ಒಬ್ಬ ತಂದೆಯ ಜೊತೆಗೆ ಯಾರು ಪ್ರೀತಿ ಬುದ್ಧಿ ಉಳ್ಳವರಾಗಿದ್ದಾರೋ, ಅವರು ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆ ಯಾರಾಗಿದ್ದಾರೋ, ಪರಮಾತ್ಮ ತಂದೆ ಹೇಗಿದ್ದಾರೋ, ಅದೇ ರೂಪದಲ್ಲಿ ತಂದೆಯನ್ನು ನೆನಪು ಮಾಡುತ್ತಾರೆ. ಎಲ್ಲರೂ ಪರಮಾತ್ಮ ತಂದೆಯನ್ನು ಯಥಾರ್ಥವಾಗಿ ಅರ್ಥ ಮಾಡಿಕೊಂಡು ನೆನಪು ಮಾಡಲು ಸಾಧ್ಯ ಇಲ್ಲ. ಒಬ್ಬರು ಇನ್ನೊಬ್ಬರ ಹೆಸರು ರೂಪದಲ್ಲಿ ಸಿಕ್ಕಿ ಹಾಕಿಕೊಂಡಿರುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ತಂದೆಯಾದ ನನ್ನ ಜೊತೆಗೆ ನಿಮ್ಮ ಪ್ರೀತಿಯನ್ನು ಜೋಡಣೆ ಮಾಡಿ. ಆದರೆ ಮಾಯೆ ಎಷ್ಟು ಶಕ್ತಿಶಾಲಿಯಾಗಿದೆ, ಅಂದರೆ ಪರಮಾತ್ಮ ತಂದೆಯ ಜೊತೆಗೆ ಪ್ರೀತಿಯನ್ನು ಜೋಡಣೆ ಮಾಡಲು ಮಾಯೆ ಬಿಡುವುದಿಲ್ಲ. ಮಾಯೆ ಕೂಡ ನೋಡುತ್ತದೆ, ನನ್ನ ಗಿರಾಕಿಗಳು ನನ್ನ ಕೈಯನ್ನು ಬಿಟ್ಟು ಹೋಗುತ್ತಿದ್ದಾರೆ ಎಂದು, ನನ್ನ ಗಿರಾಕಿಗಳು ನನ್ನ ಕೈಯನ್ನು ಬಿಟ್ಟು ಹೋಗುತ್ತಿದ್ದಾರೆ ಎಂದು ಯಾವಾಗ ಮಾಯೆಗೆ ಗೊತ್ತಾಗುತ್ತದೆಯೋ, ಆಗ ಮಾಯೆ ತಕ್ಷಣ ಮೂಗು ಮತ್ತು ಕಿವಿಯನ್ನು ಹಿಡಿದು ಬಿಡುತ್ತದೆ. ಪುನಃ ಮಕ್ಕಳು ಮೋಸ ಹೋಗುತ್ತಾರೆ, ಅಂದರೆ ಮಾಯೆ ಮಕ್ಕಳಿಗೆ ಮೋಸವನ್ನು ಮಾಡುತ್ತದೆ, ಪೆಟ್ಟನ್ನು ಕೊಡುತ್ತದೆ. ನಂತರ ಮಕ್ಕಳು ತಿಳಿದುಕೊಳ್ಳುತ್ತಾರೆ, ಮಾಯೆ ನನಗೆ ಮೋಸವನ್ನು ಮಾಡಿತು, ನಾನು ಮಾಯೆಯ ಮೂಲಕ ಪೆಟ್ಟನ್ನು ತಿಂದು ಬಿಟ್ಟೆ ಎಂದು. ಯಾರು ಮಾಯೆಗೆ ಮೋಸ ಹೋಗುತ್ತಾರೋ, ಮಾಯೆಯ ಮೂಲಕ ಪೆಟ್ಟನ್ನು ತಿನ್ನುತ್ತಾರೋ, ಅಂಥವರು ಮಾಯಾಜೀತರು, ಜಗಜ್ಜೀತರು ಆಗಲು ಸಾಧ್ಯ ಇಲ್ಲ. ಯಾರು ಮಾಯೆಯ ಮೂಲಕ ಪೆಟ್ಟನ್ನು ತಿನ್ನುತ್ತಾರೋ ಅವರು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ. ಈ ಜ್ಞಾನ ಮಾರ್ಗದಲ್ಲಿ ನೀವು ಪರಿಶ್ರಮವನ್ನು ಪಡಬೇಕು. ಶ್ರೀಮತ ಹೇಳುತ್ತದೆ, ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ. ಆಗ ನಿಮ್ಮ ಬುದ್ಧಿಯೇನು ಪತಿತ ಬುದ್ಧಿಯಾಗಿದೆಯೋ ಆ ಬುದ್ಧಿ ಪಾವನ ಬುದ್ಧಿ ಆಗುತ್ತದೆ. ಆದರೆ ಕೆಲವರಿಗೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದು ಬಹಳ ಕಷ್ಟ ಎಂದು ಅನುಭವ ಆಗುತ್ತದೆ. ಈ ಜ್ಞಾನ ಮಾರ್ಗದಲ್ಲಿ ಕೇವಲ ಒಂದೇ ಸಬ್ಜೆಕ್ಟ್ ಇದೆ, ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಿದರೆ ಸಾಕು. ಈ ಎರಡು ಶಬ್ದವನ್ನೂ ಕೂಡ ನೆನಪು ಮಾಡಲು ನಿಮಗೆ ಸಾಧ್ಯ ಆಗುವುದಿಲ್ಲ. ಏನು ಪರಮಾತ್ಮ ತಂದೆ ತಂದೆಯಾದ ನನ್ನನ್ನು ನೆನಪು ಮಾಡಿ ಎಂದು ನಿಮಗೆ ತಿಳಿಸುತ್ತಾರೆ, ನೀವು ಪುನಃ ಸ್ವಯಂನ ದೇಹವನ್ನು ನೆನಪು ಮಾಡುತ್ತೀರಾ ಅಥವಾ ಅನ್ಯರ ದೇಹವನ್ನು ನೆನಪು ಮಾಡುತ್ತೀರಾ? ಪರಮಾತ್ಮ ತಂದೆ ತಿಳಿಸುತ್ತಾರೆ, ದೇಹವನ್ನು ನೋಡುತ್ತಿದ್ದರೂ ಕೂಡ ನೀವು ತಂದೆಯಾದ ನನ್ನನ್ನು ನೆನಪು ಮಾಡಿ ಎಂದು. ಪರಮಾತ್ಮ ತಂದೆಯನ್ನು ನೋಡುವುದಕ್ಕೋಸ್ಕರ, ತಂದೆಯನ್ನು ಅರ್ಥ ಮಾಡಿಕೊಳ್ಳುವುದಕ್ಕೋಸ್ಕರ ಆತ್ಮಕ್ಕೆ ಈಗ ಮೂರನೇ ನೇತ್ರ ಪ್ರಾಪ್ತಿಯಾಗಿದೆ. ಅಂದ ಮೇಲೆ ಆ ಮೂರನೇ ನೇತ್ರದ ಮೂಲಕ ಕೆಲಸವನ್ನು ಮಾಡಿಸಿಕೊಳ್ಳಿ, ಅಂದರೆ ಮೂರನೇ ನೇತ್ರವನ್ನು ಉಪಯೋಗ ಮಾಡಿ. ಈಗ ಮಕ್ಕಳಾದ ನೀವು ತ್ರಿನೇತ್ರಿಗಳು ಮತ್ತು ತ್ರಿಕಾಲದರ್ಶಿಗಳು ಆಗುತ್ತೀರಾ. ಆದರೆ ಮಕ್ಕಳಾದ ನೀವು ನಂಬರ್ ವಾರಾಗಿ ತ್ರಿಕಾಲದರ್ಶಿಗಳಾಗುತ್ತೀರಾ. ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುವುದು ಕಷ್ಟದ ಮಾತಲ್ಲ. ಬಹಳಷ್ಟು ಮಕ್ಕಳು ಚೆನ್ನಾಗಿ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಆದರೆ ಯೋಗದ ಶಕ್ತಿ ಮಕ್ಕಳಲ್ಲಿ ಕಡಿಮೆ ಇದೆ. ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಮಕ್ಕಳು ಬಹಳ ಕಡಿಮೆ ಸ್ಥಿತ ಆಗಿದ್ದಾರೆ. ಸಣ್ಣ ಮಾತಿಗೂ ಕೂಡ ಮಕ್ಕಳಿಗೆ ಕ್ರೋಧ ಬರುತ್ತದೆ. ಸಣ್ಣ ಮಾತಿನಲ್ಲಿ ಮಕ್ಕಳಿಗೆ ಸಿಟ್ಟು ಬರುತ್ತದೆ. ಮಕ್ಕಳು ಕ್ರೋಧಕ್ಕೆ ವಶಾಗಿ ಪುನಃ ಕೆಳಗಡೆ ಬಿದ್ದು ಬಿಡುತ್ತಾರೆ. ಮಕ್ಕಳು ಮೇಲೆ ಏಳುತ್ತಾರೆ, ಪುನಃ ಕ್ರೋಧಕ್ಕೆ ವಶಾಗಿ ಕೆಳಗಡೆ ಬೀಳುತ್ತಾರೆ. ಇಂದು ಪುರುಷಾರ್ಥದ ಮಾರ್ಗದಲ್ಲಿ ಮುಂದೆ ಹೋಗುವುದಕ್ಕೋಸ್ಕರ ಮೇಲೆ ಎದ್ದು ಪುರುಷಾರ್ಥವನ್ನು ಮಾಡುತ್ತಿರುತ್ತಾರೆ, ನಾಳೆ ಪುನಃ ವಿಕಾರಕ್ಕೆ ವಶಾಗಿ ಕೆಳಗಡೆ ಬಿದ್ದು ಬಿಡುತ್ತಾರೆ. ದೇಹಾಭಿಮಾನವೇ ಬಹಳಷ್ಟು ಮುಖ್ಯವಾದ ವಿಕಾರ ಆಗಿದೆ. ದೇಹಾಭಿಮಾನಕ್ಕೆ ವಶ ಆದಾಗ ಉಳಿದ ಎಲ್ಲಾ ವಿಕಾರಗಳು ನಮ್ಮ ಆಂತರ್ಯದಲ್ಲಿ ಜಾಗೃತ ಆಗುತ್ತದೆ. ದೇಹಾಭಿಮಾನಕ್ಕೆ ವಶ ಆದಾಗ ಲೋಭ, ಮೋಹ ಮುಂತಾದ ವಿಕಾರದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತೀರಾ. ದೇಹದ ಬಗ್ಗೆ ಕೂಡ ಮೋಹ ಇರುತ್ತದೆ. ಮಾತೆಯರಿಗೆ ದೇಹದ ಬಗ್ಗೆ ಜಾಸ್ತಿ ಮೋಹ ಇದೆ. ಈಗ ಪರಮಾತ್ಮ ತಂದೆ ಆ ಮೋಹದಿಂದ ನಮ್ಮನ್ನು ಮುಕ್ತ ಮಾಡುತ್ತಾರೆ. ಈಗ ನಮಗೆ ಬೇಹದ್ದಿನ ತಂದೆ ಸಿಕ್ಕಿದ್ದಾರೆ. ಅಂದ ಮೇಲೆ ಪುನಃ ನಾವೇಕೆ ಅನ್ಯರ ಬಗ್ಗೆ ಮೋಹವನ್ನು ಇಟ್ಟುಕೊಳ್ಳಬೇಕು? ವರ್ತಮಾನ ಸಮಯದಲ್ಲಿ ಎಲ್ಲರ ಚೆಹರೆ ಕೋತಿಯ ಸಮಾನ ಆಗಿದೆ ಮತ್ತು ಎಲ್ಲರ ಮಾತು ಮತ್ತು ವ್ಯವಹಾರ ಕೋತಿಯ ಸಮಾನ ಆಗಿದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವೀಗ ನಷ್ಟ ಮೋಹಿಗಳಾಗಿ ನಿರಂತರ ತಂದೆಯಾದ ನನ್ನನ್ನು ನೆನಪು ಮಾಡಿ. ಪಾಪದ ಹೊರೆ ತಲೆಯ ಮೇಲೆ ಬಹಳಷ್ಟು ಇದೆ. ಆ ಪಾಪದ ಹೊರೆಯನ್ನು ಸಮಾಪ್ತಿ ಮಾಡಿಕೊಳ್ಳುವುದು ಹೇಗೆ? ಆದರೆ ಮಾಯೆ ಎಷ್ಟು ಶಕ್ತಿಶಾಲಿಯಾಗಿದೆ, ಅಂದರೆ ಮಾಯೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ಬಿಡುವುದಿಲ್ಲ. ಬಲೆ ನೀವು ಎಷ್ಟಾದರೂ ತಲೆಯನ್ನು ಚಚ್ಚಿಕೊಳ್ಳಿ, ಆದರೆ ಗಳಿಗೆ ಗಳಿಗೆಗೂ ಮಾಯೆ ಬುದ್ಧಿಯಲ್ಲಿರುವಂತಹ ತಂದೆಯ ನೆನಪನ್ನು ಹಾರಿ ಹೋಗುವಂತೆ ಮಾಡುತ್ತದೆ. ಅತೀ ಪ್ರೀತಿಯ ತಂದೆಯಾದ ಪರಮಾತ್ಮ ತಂದೆಯ ಮಹಿಮೆಯನ್ನು ಮಾಡಬೇಕು ಎಂದು ನೀವು ಎಷ್ಟೊಂದು ಪ್ರಯತ್ನವನ್ನು ಪಡುತ್ತೀರಾ? ಬಾಬಾ, ನಾವೀಗ ನಿಮ್ಮ ಬಳಿ ಬಂದೆವು ಅಂದರೆ ಬಂದೇ ಬಿಟ್ಟೆವು ಎಂದು ತಂದೆಯನ್ನು ನೆನಪು ಮಾಡುತ್ತೀರಾ? ಆದರೆ ಪುನಃ ತಂದೆಯ ನೆನಪು ಮರೆತು ಹೋಗುತ್ತದೆ, ಬುದ್ಧಿ ಬೇರೆ ಬೇರೆ ಕಡೆ ಹೋಗಿಬಿಡುತ್ತದೆ. ನಂಬರ್ ಒನ್ನಲ್ಲಿ ಬರುವಂತಹ ಬ್ರಹ್ಮ ತಂದೆ ಕೂಡ ಪುರುಷಾರ್ಥಿಯಾಗಿದ್ದಾರೆ. ನಾವೀಗ ಪರಮಾತ್ಮ ತಂದೆಗೆ ವಿದ್ಯಾರ್ಥಿಗಳಾಗಿದ್ದೇವೆ ಅನ್ನುವ ಮಾತು ಸದಾ ನಮ್ಮ ಬುದ್ಧಿಯಲ್ಲಿ ಇರಬೇಕು. ಗೀತೆಯಲ್ಲೂ ಕೂಡ ಭಗವಾನ್ ವಾಚ್ ಅನ್ನುವ ಶಬ್ದ ಇದೆ. ಈಗ ನಾನು ನಿಮ್ಮನ್ನು ರಾಜರಿಗೆ ರಾಜರನ್ನಾಗಿ ಮಾಡುತ್ತೇನೆ ಅನ್ನುವ ಶಬ್ದ ಭಗವದ್ಗೀತೆಯಲ್ಲಿ ಇದೆ. ಆದರೆ ಗೀತೆಯಲ್ಲಿ ಶಿವತಂದೆ ಹೆಸರನ್ನು ತೋರಿಸುವ ಬದಲು ಶ್ರೀಕೃಷ್ಣನ ಹೆಸರನ್ನು ತೋರಿಸಿದ್ದಾರೆ. ವಾಸ್ತವದಲ್ಲಿ ಶಿವ ಜಯಂತಿಯನ್ನು ಇಡೀ ಜಗತ್ತಿನಲ್ಲಿ ಆಚರಣೆ ಮಾಡಬೇಕು. ಶಿವತಂದೆ ಎಲ್ಲರನ್ನೂ ದುಃಖದಿಂದ ಮುಕ್ತ ಮಾಡಿ ಮಾರ್ಗದರ್ಶಕ್ಕಾಗಿ ಎಲ್ಲರನ್ನೂ ಮನೆಗೆ ಕರೆದುಕೊಂಡು ಹೋಗುತ್ತಾರೆ. ಪರಮಾತ್ಮ ಶಿವತಂದೆ ಮುಕ್ತಿದಾತ ಆಗಿದ್ದಾರೆ, ಮಾರ್ಗದರ್ಶಕ ಆಗಿದ್ದಾರೆ ಎಂದು ಎಲ್ಲರೂ ಒಪ್ಪಿಕೊಳ್ಳುತ್ತಾರೆ. ಸರ್ವರನ್ನು ಪತಿತರಿಂದ ಪಾವನ ಮಾಡುವಂತಹ ಸರ್ವರ ಪತಿತ ಪಾವನ ತಂದೆ ಪರಮಾತ್ಮ ತಂದೆಯಾಗಿದ್ದಾರೆ. ಸರ್ವರನ್ನು ಶಾಂತಿಧಾಮ ಮತ್ತು ಸುಖಧಾಮಕ್ಕೆ ಕರೆದುಕೊಂಡು ಹೋಗುವಂತವರು ಪರಮಾತ್ಮ ತಂದೆಯಾಗಿದ್ದಾರೆ. ಅಂದ ಮೇಲೆ ನೀವು ಏಕೆ ಅವರ ಜಯಂತಿಯನ್ನು ಆಚರಣೆ ಮಾಡುವುದಿಲ್ಲ? ಭಾರತದ ನಿವಾಸಿಗಳೇ ಶಿವ ಜಯಂತಿಯನ್ನು ಆಚರಣೆ ಮಾಡುವುದಿಲ್ಲ. ಆದ್ದರಿಂದ ಭಾರತದ ಗತಿ ಎಷ್ಟೊಂದು ಕೆಟ್ಟ ಗತಿಯಾಗಿದೆ, ಅಂದರೆ ಎಲ್ಲರೂ ದುರ್ಗತಿಯನ್ನು ಪ್ರಾಪ್ತಿ ಮಾಡಿಕೊಂಡಿದ್ದಾರೆ. ಈ ಸಮಯದಲ್ಲಿ ಸಾವು ಕೂಡ ಎಷ್ಟು ಕೆಟ್ಟ ಗತಿಯ ಮೂಲಕ ಆಗುತ್ತದೆ, ಅಂದರೆ ಎಷ್ಟು ಕೆಟ್ಟದಾಗಿ ಸಾವು ಬರುತ್ತದೆ. ವಿಜ್ಞಾನಿಗಳು ಎಂತಹ ಬಾಂಬ್ಸ್ ಅನ್ನು ನಿರ್ಮಾಣ ಮಾಡುತ್ತಾರೆ, ಅಂದರೆ ಆ ಬಾಂಬ್ನಲ್ಲಿರುವಂತಹ ಗ್ಯಾಸ್ ಹೊರಗಡೆ ಬಂದರೆ ಎಲ್ಲರೂ ಸಮಾಪ್ತಿಯಾಗಿ ಬಿಡುತ್ತಾರೆ. ಹೇಗೆ ಕ್ಲೋರೋಫಾರ್ಮ್ ಅನ್ನು ಉಪಯೋಗ ಮಾಡಿದಾಗ ಶರೀರ ಕಾರ್ಯವನ್ನು ಮಾಡುವುದನ್ನು ನಿಲ್ಲಿಸಿ ಬಿಡುತ್ತದೆ, ಅಂದರೆ ಶರೀರ ಕಾರ್ಯವನ್ನೇ ಮಾಡುವುದಿಲ್ಲ, ಆ ರೀತಿ ಬಾಂಬ್ಗಳ ಮೂಲಕ ಶರೀರ ಕಾರ್ಯವನ್ನು ಮಾಡುವುದನ್ನು ನಿಲ್ಲಿಸಿ ಬಿಡುತ್ತದೆ. ಅಂತಹ ಬಾಂಬ್ಸ್ ಅನ್ನು ಅವರು ನಿರ್ಮಾಣ ಮಾಡಲೇಬೇಕು. ಬಾಂಬ್ಸ್ ಅನ್ನು ನಿರ್ಮಾಣ ಮಾಡುವುದನ್ನು ನಿಲ್ಲಿಸುವುದು ಅಸಾಧ್ಯದ ಮಾತಾಗಿದೆ. ಕಲ್ಪದ ಮೊದಲು ಏನು ನಡೆದಿತ್ತು, ಈಗ ಅದು ಪುನಃ ಪುನರಾವರ್ತನೆ ಆಗುತ್ತದೆ. ಈ ಬಾಂಬ್ಗಳ ಮೂಲಕ ಮತ್ತು ಪ್ರಾಕೃತಿಕ ವಿಕೋಪದ ಮೂಲಕ ಹಳೆಯ ಜಗತ್ತಿನ ವಿನಾಶ ಕಲ್ಪದ ಮೊದಲು ಆಗಿತ್ತು, ಈಗ ಪುನಃ ಪ್ರಾಕೃತಿಕ ವಿಕೋಪದ ಮೂಲಕ ಬಾಂಬ್ಗಳ ಮೂಲಕ ಹಳೆಯ ಜಗತ್ತಿನ ವಿನಾಶ ಆಗುತ್ತದೆ. ಯಾವಾಗ ವಿನಾಶದ ಸಮಯ ಬರುತ್ತದೆಯೋ ಆಗ ನಾಟಕದ ಪ್ಲಾನ್ನ ಅನುಸಾರ ಬಾಂಬ್ಸ್ ಅನ್ನು ನಿರ್ಮಾಣ ಮಾಡುವಂತಹ ಪಾತ್ರದಲ್ಲಿ ಅವರು ತೊಡಗುತ್ತಾರೆ. ನಾಟಕ ಅವಶ್ಯವಾಗಿ ವಿನಾಶವನ್ನು ಮಾಡಿಸುತ್ತದೆ, ರಕ್ತದ ನದಿ ಹರಿಯುತ್ತದೆ. ಸಿವಿಲ್ ವಾರ್ ನಡೆದಾಗ ಒಬ್ಬರು ಇನ್ನೊಬ್ಬರನ್ನು ಸಾಯಿಸುತ್ತಾರೆ, ಅಂದರೆ ಶಸ್ತ್ರಗಳ ಮೂಲಕ ಹೊಡೆದಾಡಿ ಒಬ್ಬರು ಇನ್ನೊಬ್ಬರನ್ನು ಸಾಯಿಸುತ್ತಾರೆ. ಈಗ ಈ ಜಗತ್ತು ಪರಿವರ್ತನೆ ಆಗುತ್ತಿದೆ ಅನ್ನುವ ಮಾತನ್ನು ನಿಮ್ಮಲ್ಲೂ ಕೂಡ ಕೆಲವರು ಮಾತ್ರ ಅರ್ಥ ಮಾಡಿಕೊಂಡಿದ್ದಾರೆ. ನೀವೀಗ ಸುಖಧಾಮಕ್ಕೆ ಹೋಗುತ್ತೀರಾ, ಅಂದ ಮೇಲೆ ಸದಾ ಜ್ಞಾನದ ಅತೀಂದ್ರಿಯ ಸುಖದಲ್ಲಿ ಸ್ಥಿತ ಆಗಬೇಕು, ಅಂದರೆ ಜ್ಞಾನದ ಸ್ಮರಣೆಯ ಮೂಲಕ ಅತೀಂದ್ರಿಯ ಸುಖದ ಅನುಭವವನ್ನು ಮಾಡಬೇಕು. ಎಷ್ಟು ಜಾಸ್ತಿ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರೋ ಅಷ್ಟು ಸುಖ ವೃದ್ಧಿಯಾಗುತ್ತಾ ಹೋಗುತ್ತದೆ. ಈ ಚೀಚಿ ದೇಹದಿಂದ ನಷ್ಟಮೋಹಿಗಳಾಗುತ್ತಾ ಹೋಗುತ್ತೀರಾ? ಪರಮಾತ್ಮ ತಂದೆಯನ್ನು ಜಾಸ್ತಿ ನೆನಪು ಮಾಡಿದರೆ ಚೀಚಿ ದೇಹದಿಂದ ನಷ್ಟಮೋಹಿಗಳಾಗುತ್ತೀರಾ? ಪರಮಾತ್ಮ ತಂದೆ ಕೇವಲ ತಿಳಿಸುತ್ತಾರೆ, ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ, ಆಗ ನಿಮಗೆ ತಂದೆಯಾದ ನನ್ನ ಮೂಲಕ ರಾಜ್ಯಭಾಗ್ಯ ಸಿಗುತ್ತದೆ. ಸೆಕೆಂಡ್ನಲ್ಲಿ ರಾಜ್ಯಭಾಗ್ಯ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ರಾಜನಿಗೆ ಮಗ ಹುಟ್ಟಿದ ತಕ್ಷಣ ಆ ಮಗ ರಾಜ ಆದಂತೆ, ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸುತ್ತಾರೆ, ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಮತ್ತು ಈ ನಾಟಕ ಚಕ್ರವನ್ನು ನೆನಪು ಮಾಡಿ, ಆಗ ನೀವು ಚಕ್ರವರ್ತಿ ಮಹಾರಾಜ ಆಗುತ್ತೀರಾ. ಆದ್ದರಿಂದ ಸೆಕೆಂಡ್ನಲ್ಲಿ ಜೀವನ್ ಮುಕ್ತಿ ಎಂದು ಗಾಯನವನ್ನು ಮಾಡಲಾಗುತ್ತದೆ, ಅಥವಾ ಸೆಕೆಂಡ್ನಲ್ಲಿ ಬಡವರಿಂದ ರಾಜಕುಮಾರರಾಗುವ ಪದವಿ ಎಂದು ಗಾಯನವನ್ನು ಮಾಡಲಾಗುತ್ತದೆ. ಇದು ಎಷ್ಟೊಂದು ಒಳ್ಳೆಯ ಮಾತಾಗಿದೆ. ಅಂದ ಮೇಲೆ ಶ್ರೀಮತದಂತೆ ಚೆನ್ನಾಗಿ ನಡೆಯಬೇಕು, ಹೆಜ್ಜೆ ಹೆಜ್ಜೆಗೂ ಪರಮಾತ್ಮ ತಂದೆಯ ಮೂಲಕ ಸಲಹೆಯನ್ನು ಪಡೆದುಕೊಳ್ಳಬೇಕು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ ನಿಮಿತ್ತರಾಗಿ ಇರಿ, ಪ್ರಶ್ನೆಗಳಾಗಿ. ಆಗ ಎಲ್ಲಾ ವಸ್ತುಗಳ ಬಗ್ಗೆ ಇರುವ ಮಮತ್ವ ಸಮಾಪ್ತಿಯಾಗುತ್ತದೆ. ಮಮತ್ವ ಸಮಾಪ್ತಿಯಾಗಬೇಕು, ಅದಕ್ಕೋಸ್ಕರ ಸ್ವಯಂ ಟ್ರಸ್ಟಿ ಎಂದು ತಿಳಿದುಕೊಳ್ಳಿ. ಆದರೆ ನಿಮಿತ್ತ ಅಥವಾ ಟ್ರಸ್ಟಿ ಆಗುವುದು ಚಿಕ್ಕಮ್ಮನ ಮನೆಗೆ ಹೋಗಿ ಬಂದಷ್ಟು ಸಹಜ ಅಲ್ಲ. ಯಾರು ಸ್ವಯಂ ಟ್ರಸ್ಟಿ ಆಗಿದ್ದಾರೋ ಅವರು ತಮ್ಮ ಮಕ್ಕಳನ್ನೂ ಕೂಡ ಟ್ರಸ್ಟಿಗಳನ್ನಾಗಿ ಮಾಡುತ್ತಾರೆ, ಅಂದರೆ ನಿಮಿತ್ತರನ್ನಾಗಿ ಮಾಡುತ್ತಾರೆ. ಪರಮಾತ್ಮ ತಂದೆ ನಿಮ್ಮಿಂದ ಏನನ್ನು ತೆಗೆದುಕೊಳ್ಳುತ್ತಾರೆ? ತಂದೆ ನಿಮ್ಮಿಂದ ಏನನ್ನೂ ತೆಗೆದುಕೊಳ್ಳುವುದಿಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವು ಕೇವಲ ಟ್ರಸ್ಟಿ ಎಂದು ತಿಳಿದುಕೊಂಡು ಎಲ್ಲವನ್ನೂ ಸಂಭಾಲನೆ ಮಾಡಿ. ನೀವು ಮೊದಲು ಟ್ರಸ್ಟಿ ಆಗಿ, ನಂತರ ಎಲ್ಲಾ ವಸ್ತುಗಳ ಬಗ್ಗೆ ಇರುವ ಮಮತ್ವ ಸಮಾಪ್ತಿಯಾಗುತ್ತದೆ. ಎಲ್ಲರೂ ಹೇಳುತ್ತಾರೆ ಎಲ್ಲವನ್ನು ಈಶ್ವರ ನೀಡಿದ್ದಾರೆ ಎಂದು. ಅಂದ ಮೇಲೆ ಪುನಃ ನಿಮ್ಮ ಜೀವನದಲ್ಲಿ ಸ್ವಲ್ಪ ನಷ್ಟ ಆದರೆ ಅಥವಾ ಯಾರಾದರೂ ಸತ್ತರೆ, ಯಾರಿಗಾದರೂ ಕಾಯಿಲೆ ಬಂದರೆ, ನೀವು ದುಃಖಿಗಳಾಗಬಾರದು, ಏಕೆಂದರೆ ಎಲ್ಲವನ್ನು ಈಶ್ವರ ನೀಡಿದ್ದಾರೆ ಅಂದ ಮೇಲೆ ನೀವು ದುಃಖಿಗಳಾಗಬಾರದು. ಎಲ್ಲಾ ಪ್ರಾಪ್ತಿ ಸಿಕ್ಕಾಗ ಖುಷಿಯಾಗುತ್ತದೆ. ಪರಮಾತ್ಮ ತಂದೆಯ ಮೂಲಕ ಎಲ್ಲಾ ಪ್ರಾಪ್ತಿ ಸಿಕ್ಕಾಗ ಖುಷಿಯಾಗುತ್ತದೆ. ನೀವೇ ಹೇಳುತ್ತೀರಾ ಈಶ್ವರ ಎಲ್ಲವನ್ನೂ ನೀಡಿದ್ದಾರೆ ಎಂದು. ಅಂದ ಮೇಲೆ ಪುನಃ ಯಾರಾದರೂ ಸತ್ತರೆ ನೀವು ಅಳುವ ಅವಶ್ಯಕತೆ ಏನಿದೆ? ಆದರೆ ಮಾಯೇನು ಕಡಿಮೆ ಇಲ್ಲ. ಸ್ವಯಂ ಟ್ರಸ್ಟಿ ಎಂದು ತಿಳಿದುಕೊಳ್ಳುವುದು ಚಿಕ್ಕಮ್ಮನ ಮನೆಗೆ ಹೋಗಿ ಬಂದಷ್ಟು ಸುಲಭ ಅಲ್ಲ. ಅಂದರೆ ಎಲ್ಲವನ್ನೂ ಪರಮಾತ್ಮ ತಂದೆ ನೀಡಿದ್ದಾರೆ ಅಂದ ಮೇಲೆ ಯಾವುದೇ ಪ್ರಾಪ್ತಿಯನ್ನು ನಾವು ಕಳೆದುಕೊಂಡರೂ ಕೂಡ ಇದೆಲ್ಲ ಪರಮಾತ್ಮ ತಂದೆಯದ್ದಾಗಿದೆ ಎಂದು ತಿಳಿದುಕೊಳ್ಳುವುದು ಚಿಕ್ಕಮ್ಮನ ಮನೆಗೆ ಹೋಗಿ ಬಂದಷ್ಟು ಸುಲಭ ಅಲ್ಲ. ಈ ಸಮಯದಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವೆಲ್ಲರೂ ತಂದೆಯಾದ ನನ್ನನ್ನು ಕೂಗಿ ಕರೆದಿದ್ದೀರಾ. ಪರಮಾತ್ಮ ತಂದೆ, ನಾವು ಈ ಪತಿತ ಜಗತ್ತಿನಲ್ಲಿ ಇರಲು ಬಯಸುವುದಿಲ್ಲ, ನಮ್ಮನ್ನು ನೀವು ಪಾವನ ಜಗತ್ತಿಗೆ ಕರೆದುಕೊಂಡು ಹೋಗಿ ಎಂದು. ಪರಮಾತ್ಮ ತಂದೆ, ನಮ್ಮನ್ನು ಜೊತೆಗೆ ಕರೆದುಕೊಂಡು ಹೋಗಿ ಎಂದು ತಂದೆಯಾದ ನನ್ನನ್ನು ನೀವು ಕೂಗಿ ಕರೆದಿದ್ದೀರಾ. ಆದರೆ ಈ ಶಬ್ದದ ಅರ್ಥವನ್ನು ಯಾರೂ ತಿಳಿದುಕೊಂಡಿಲ್ಲ. ಪತಿತ ಪಾವನ ತಂದೆ ಈ ಸೃಷ್ಟಿಗೆ ಬರುತ್ತಾರೆ ಅಂದ ಮೇಲೆ ಅವಶ್ಯವಾಗಿ ನಿಮ್ಮ ಶರೀರ ಅಂತೂ ಸಮಾಪ್ತಿಯಾಗುತ್ತದೆ ತಾನೆ. ಶರೀರ ಸಮಾಪ್ತಿಯಾದಾಗ ಪರಮಾತ್ಮ ತಂದೆ ಆತ್ಮವನ್ನು ಜೊತೆಗೆ ಕರೆದುಕೊಂಡು ಹೋಗುತ್ತಾರೆ. ಇಂತಹ ಪರಮಾತ್ಮ ತಂದೆಯ ಜೊತೆಗೆ ಸದಾ ಪ್ರೀತಿ ಬುದ್ಧಿ ಉಳ್ಳವರಾಗಿರಬೇಕು. ಒಬ್ಬ ತಂದೆಯ ಬಗ್ಗೆ ಪ್ರೀತಿಯನ್ನು ಇಟ್ಟುಕೊಳ್ಳಬೇಕು. ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕು. ಮಾಯೆಯ ಬಿರುಗಾಳಿಯಂತೂ ಅವಶ್ಯವಾಗಿ ಬರುತ್ತದೆ. ಮಾಯೆಯ ಬಿರುಗಾಳಿ ಬಂದರೂ ಕೂಡ ಕರ್ಮೇಂದ್ರಿಯದ ಮೂಲಕ ಯಾವುದೇ ವಿಕರ್ಮವನ್ನು ಮಾಡಬಾರದು. ಮಾಯೆಯ ಬಿರುಗಾಳಿ ಬಂದಾಗ ನೀವು ಕರ್ಮೇಂದ್ರಿಯದಿಂದ ವಿಕರ್ಮವನ್ನು ಮಾಡಿದರೆ ಅದು ಕಾಯಿದೆಗೆ ವಿರುದ್ಧವಾದಂತಹ ಕಾರ್ಯ ಆಗುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಬಂದು ಈ ಬ್ರಹ್ಮನ ಶರೀರವನ್ನು ಆಧಾರವಾಗಿ ತೆಗೆದುಕೊಳ್ಳುತ್ತೇನೆ. ಈ ಶರೀರ ಈ ಬ್ರಹ್ಮನ ಶರೀರ ಆಗಿದೆ. ನೀವೀಗ ಪರಮಾತ್ಮ ತಂದೆಯನ್ನೇ ನೆನಪು ಮಾಡಬೇಕು. ನಿಮಗೆ ಗೊತ್ತಿದೆ, ಈ ಬ್ರಹ್ಮ ತಂದೆ ಕೂಡ ನಮಗೆ ತಂದೆಯಾಗಿದ್ದಾರೆ. ಈ ಬ್ರಹ್ಮ ತಂದೆ ಕೂಡ ನಮಗೆ ಬಾಬಾ ಆಗಿದ್ದಾರೆ. ಶಿವ ತಂದೆ ಕೂಡ ನಮಗೆ ಬಾಬಾ ಅಂದರೆ ತಂದೆಯಾಗಿದ್ದಾರೆ. ವಿಷ್ಣು ಮತ್ತು ಶಂಕರನಿಗೆ ನೀವು ಬಾಬಾ ಎಂದು ಕರೆಯುವುದಿಲ್ಲ, ಅಂದರೆ ತಂದೆ ಎಂದು ಕರೆಯುವುದಿಲ್ಲ. ಪರಮಾತ್ಮ ಶಿವ ತಂದೆ ನಿರಾಕಾರ ತಂದೆಯಾಗಿದ್ದಾರೆ. ಪ್ರಜಾಪಿತ ಬ್ರಹ್ಮ ಸಾಕಾರದಲ್ಲಿರುವ ತಂದೆಯಾಗಿದ್ದಾರೆ. ಈಗ ನೀವು ಸಾಕಾರದಲ್ಲಿರುವಂತಹ ಈ ಬ್ರಹ್ಮ ತಂದೆಯ ಮೂಲಕ ನಿರಾಕಾರ ತಂದೆಯಾದ ಪರಮಾತ್ಮ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೀರಾ. ಪರಮಾತ್ಮ ತಂದೆ ಈ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತಾರೆ. ಆದ್ದರಿಂದ ಅಜ್ಜನ ಆಸ್ತಿಯನ್ನು ನೀವು ತಂದೆಯ ಮೂಲಕ ಪಡೆದುಕೊಳ್ಳುತ್ತೀರಾ ಎಂದು ಹೇಳಲಾಗುತ್ತದೆ. ಅಜ್ಜ ಅಂದರೆ ನಿರಾಕಾರ ತಂದೆಯಾದ ಪರಮಾತ್ಮ ತಂದೆಯಾಗಿದ್ದಾರೆ. ಸಾಕಾರದಲ್ಲಿರುವಂತಹ ಬ್ರಹ್ಮ ತಂದೆ ನಮ್ಮೆಲ್ಲರಿಗೂ ತಂದೆಯಾಗಿದ್ದಾರೆ. ಇದೆಲ್ಲ ಅದ್ಭುತವಾದ ಹೊಸ ಮಾತಾಗಿದೆ. ತ್ರಿಮೂರ್ತಿಯ ಚಿತ್ರವನ್ನು ತೋರಿಸುತ್ತಾರೆ, ಆದರೆ ಆ ಚಿತ್ರದ ಅರ್ಥವನ್ನು ತಿಳಿದುಕೊಂಡಿಲ್ಲ. ಏಕೆಂದರೆ ತ್ರಿಮೂರ್ತಿಯ ಚಿತ್ರದಲ್ಲಿ ಶಿವನನ್ನು ಮಾಯ ಮಾಡಿಬಿಟ್ಟಿದ್ದಾರೆ. ಪರಮಾತ್ಮ ತಂದೆ ಎಷ್ಟು ಒಳ್ಳೆಯ ಜ್ಞಾನದ ಮಾತನ್ನು ಮಕ್ಕಳಾದ ನಮಗೆ ತಿಳಿಸುತ್ತಿದ್ದಾರೆ. ಅಂದ ಮೇಲೆ ಈ ಜ್ಞಾನದ ಮಾತನ್ನು ಕೇಳಿ ನಮಗೆ ಖುಷಿಯಾಗಬೇಕು. ನಾವು ಪರಮಾತ್ಮ ತಂದೆಗೆ ವಿದ್ಯಾರ್ಥಿಗಳಾಗಿದ್ದೇವೆ ಅಂದ ಮೇಲೆ ನಮಗೆ ಬಹಳಷ್ಟು ಖುಷಿಯಾಗಬೇಕು. ಪರಮಾತ್ಮ ತಂದೆ ನಮಗೆ ತಂದೆಯಾಗಿದ್ದಾರೆ, ಶಿಕ್ಷಕ ಆಗಿದ್ದಾರೆ ಮತ್ತು ಸದ್ಗುರು ಆಗಿದ್ದಾರೆ. ಈಗ ಬೇಹದ್ದಿನ ತಂದೆಯ ಮೂಲಕ ಇಡೀ ವಿಶ್ವದ ಇತಿಹಾಸ ಮತ್ತು ಭೂಗೋಳದ ಜ್ಞಾನವನ್ನು ನೀವು ಕೇಳುತ್ತಿದ್ದೀರಾ. ಪುನಃ ನೀವು ಅನ್ಯರಿಗೂ ಕೂಡ ವಿಶ್ವದ ಇತಿಹಾಸ ಮತ್ತು ಭೂಗೋಳದ ಬಗ್ಗೆ ತಿಳಿಸುತ್ತೀರಾ. ಇದು 5000 ವರ್ಷದ ನಾಟಕ ಚಕ್ರ ಆಗಿದೆ. ಕಾಲೇಜ್ನ ಮಕ್ಕಳಿಗೆ ಇತಿಹಾಸ ಮತ್ತು ಭೂಗೋಳದ ಬಗ್ಗೆ ನೀವು ಜ್ಞಾನವನ್ನು ತಿಳಿಸಬೇಕು. 84 ಜನ್ಮದ ಏಣಿಯಲ್ಲಿ ಏನಿದೆ? ಭಾರತದ ಏರುವ ಕಲೆ ಮತ್ತು ಇಳಿಯುವ ಕಲೆಯ ಬಗ್ಗೆ ನೀವು ತಿಳಿಸಬೇಕು. ಭಾರತ ಹೇಗೆ ಏರುವ ಕಲೆಯಲ್ಲಿ ಹೋಗುತ್ತದೆ ಮತ್ತು ಭಾರತ ಹೇಗೆ ಇಳಿಯುವ ಕಲೆಯಲ್ಲಿ ಬರುತ್ತದೆ ಅನ್ನುವ ಮಾತನ್ನು ಎಲ್ಲರಿಗೂ ತಿಳಿಸಬೇಕು. ಸೆಕೆಂಡ್ನಲ್ಲಿ ಭಾರತ ಸ್ವರ್ಗ ಆಗುತ್ತದೆ. ಪುನಃ 84 ಜನ್ಮದ ನಂತರ ಭಾರತ ನರಕ ಆಗುತ್ತದೆ. ಇದು ಬಹಳ ಸಹಜವಾಗಿ ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ. ಭಾರತ ಚಿನ್ನದ ಯುಗ ಆಗಿತ್ತು. ಚಿನ್ನದ ಯುಗ ಆಗಿದ್ದಂತಹ ಭಾರತ ಹೇಗೆ ಕಬ್ಬಿಣದ ಯುಗ ಆಯಿತು ಅನ್ನುವ ಮಾತನ್ನು ಭಾರತದ ನಿವಾಸಿಗಳಿಗೆ ನೀವು ತಿಳಿಸಬೇಕು. ಟೀಚರ್ಗಳಿಗೂ ಕೂಡ ನೀವು ಈ ಜ್ಞಾನವನ್ನು ತಿಳಿಸಬೇಕು. ಲೌಕಿಕ ಜಗತ್ತಿನ ಟೀಚರ್ಗಳಿಗೂ ಕೂಡ ಜ್ಞಾನವನ್ನು ತಿಳಿಸಬೇಕು. ಆ ಟೀಚರ್ಗಳ ಬಳಿ ಸ್ಥೂಲವಾದ ಜ್ಞಾನ ಅಂದರೆ ಶಾರೀರಿಕ ಜ್ಞಾನ ಇದೆ. ಈ ಜ್ಞಾನ ಆತ್ಮಿಕ ಜ್ಞಾನ ಆಗಿದೆ. ಶಾರೀರಿಕ ಜ್ಞಾನವನ್ನು ಮನುಷ್ಯರು ತಿಳಿಸುತ್ತಾರೆ, ಆತ್ಮಿಕ ಜ್ಞಾನವನ್ನು ಪರಮಾತ್ಮ ತಂದೆ ನೀಡುತ್ತಾರೆ. ಪರಮಾತ್ಮ ತಂದೆ ಮನುಷ್ಯ ಸೃಷ್ಟಿಯ ಬೀಜರೂಪ ಆಗಿದ್ದಾರೆ. ಅಂದ ಮೇಲೆ ಪರಮಾತ್ಮ ತಂದೆಯ ಬಳಿ ಸಂಪೂರ್ಣ ಮನುಷ್ಯ ಸೃಷ್ಟಿಯ ಜ್ಞಾನ ಇದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ, ನಮಸ್ತೆ, ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಈ ಚೀಚಿ ದೇಹದ ಬಗ್ಗೆ ಸಂಪೂರ್ಣ ನಷ್ಟಮೋಹಿಗಳಾಗಿ ಜ್ಞಾನದ ಅತೀಂದ್ರಿಯ ಸುಖದ ಅನುಭವದಲ್ಲಿ ಸ್ಥಿತ ಆಗಬೇಕು. ಈಗ ಈ ಜಗತ್ತು ಪರಿವರ್ತನೆ ಆಗುತ್ತಾ ಇದೆ, ನಾವೀಗ ನಮ್ಮ ಸುಖಧಾಮಕ್ಕೆ ಹೋಗುತ್ತೇವೆ ಅನ್ನುವ ಸ್ಮೃತಿ ಸದಾ ಬುದ್ಧಿಯಲ್ಲಿ ಇರಬೇಕು. ಸೆಕೆಂಡ್ ಪಾಯಿಂಟ್, ಟ್ರಸ್ಟಿಗಳಾಗಿ ಎಲ್ಲವನ್ನೂ ಸಂಭಾಲನೆ ಮಾಡುತ್ತಿದ್ದರೂ ಎಲ್ಲದರ ಬಗ್ಗೆ ಇರುವಂತಹ ಮಮತ್ವವನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು. ನಿಮಿತ್ತರಾಗಿ ಎಲ್ಲವನ್ನೂ ಸಂಭಾಲನೆ ಮಾಡುತ್ತಾ ಮಮತ್ವವನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು. ಒಬ್ಬ ಪರಮಾತ್ಮ ತಂದೆಯ ಜೊತೆ ಸತ್ಯ ಪ್ರೀತಿಯನ್ನು ಇಟ್ಟುಕೊಳ್ಳಬೇಕು. ಕರ್ಮೇಂದ್ರಿಯದಿಂದ ಎಂದು ಯಾವುದೇ ಪ್ರಕಾರದ ವಿಕರ್ಮವನ್ನು ಮಾಡಬಾರದು. ಇಂದಿನ ವರದಾನ ಆಗಿದೆ, ಬ್ರಹ್ಮ ತಂದೆಯ ಸಮಾನ ಸರ್ವಶ್ರೇಷ್ಠ ಚಿತ್ರವನ್ನು ರೂಪಿಸಿಕೊಳ್ಳುವಂತಹ ಪರೋಪಕಾರಿಗಳಾಗಿ ಶ್ರೇಷ್ಠ ಸ್ಮೃತಿ ಮತ್ತು ಶ್ರೇಷ್ಠ ಕರ್ಮದ ಮೂಲಕ ಅದೃಷ್ಟದ ಚಿತ್ರವನ್ನು ಎಲ್ಲಾ ಮಕ್ಕಳು ರೂಪಿಸಿಕೊಂಡಿದ್ದೀರಾ. ಆದರೆ ಈಗ ಆ ಚಿತ್ರದ ಲಾಸ್ಟ್ ಟಚಿಂಗ್ ಮಾತ್ರ ಉಳಿದುಕೊಂಡಿದೆ. ಆ ಲಾಸ್ಟ್ ಟಚಿಂಗ್ ಅಂದರೆ ಸಂಪೂರ್ಣತೆಯ ಟಚಿಂಗ್ ಆಗಿದೆ, ಅಥವಾ ಬ್ರಹ್ಮ ತಂದೆಯ ಸಮಾನ ಸರ್ವಶ್ರೇಷ್ಠರಾಗುವಂತಹ ಟಚಿಂಗ್ ಆಗಿದೆ. ಅಂತಹ ಶ್ರೇಷ್ಠ ಸ್ಥಿತಿಯನ್ನು ರೂಪಿಸಿಕೊಳ್ಳಲು ಪರೋಪಕಾರಿಗಳಾಗಿ ಅಂದರೆ ಸ್ವಾರ್ಥದ ಭಾವನೆಯಿಂದ ಸದಾ ಮುಕ್ತರಾಗಿ ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ಪ್ರತಿಯೊಂದು ಕಾರ್ಯದಲ್ಲೂ ಪ್ರತಿಯೊಬ್ಬರಿಗೂ ಸಹಯೋಗಿಗಳಾಗಿ ಸಂಘಟನೆಯಲ್ಲಿ ಎಷ್ಟು ನಿಸ್ವಾರ್ಥ ಸ್ಥಿತಿಯಲ್ಲಿ ಸ್ಥಿತಾಗಲು ಸಾಧ್ಯವೋ ಅಷ್ಟು ನಿಸ್ವಾರ್ಥ ಸ್ಥಿತಿಯಲ್ಲಿ ಸ್ಥಿತಾಗಬೇಕು. ಆಗ ನೀವು ಪರೋಪಕಾರಿಗಳಾಗಲು ಸಾಧ್ಯ. ನೀವು ಎಷ್ಟು ಜಾಸ್ತಿ ನಿಸ್ವಾರ್ಥ ಸ್ಥಿತಿಯಲ್ಲಿ ಸ್ಥಿತಾಗುತ್ತೀರೋ ಅಷ್ಟು ಜಾಸ್ತಿ ಪರೋಪಕಾರಿಗಳಾಗಲು ಸಾಧ್ಯ. ಪರೋಪಕಾರಿಗಳಾದಾಗ ಸದಾ ಸ್ವಯಂ ಭರ್ಪೂರಾಗಿದ್ದೇನೆ ಎಂದು ನೀವು ಅನುಭವವನ್ನು ಮಾಡುತ್ತೀರಾ. ಸದಾ ಪ್ರಾಪ್ತಿ ಸ್ವರೂಪ ಸ್ಥಿತಿಯಲ್ಲಿ ಸ್ಥಿತ ಆಗುತ್ತೀರಾ. ಸ್ವಯಂನ ಬಗ್ಗೆ ಏನನ್ನೂ ಕೂಡ ಆಗ ನೀವು ಸ್ವೀಕಾರ ಮಾಡುವುದಿಲ್ಲ. ಅಂದರೆ ಯಾವ ಪ್ರಾಪ್ತಿಯನ್ನು ಸ್ವಯಂ ನೀವು ಆಗ ಸ್ವೀಕಾರ ಮಾಡುವುದಿಲ್ಲ. ಇಂದಿನ ಶ್ಲೋಗನ್ ಆಗಿದೆ. ಸರ್ವಂಶ ತ್ಯಾಗಿಗಳಾದಾಗ ಸರಳತೆ ಅಥವಾ ಸಹನಶೀಲತೆಯ ಗುಣ ಬರುತ್ತದೆ. ಸರಳತೆ ಅಥವಾ ಸಹನಶೀಲತೆಯ ಗುಣವನ್ನು ಧಾರಣೆ ಮಾಡಿಕೊಳ್ಳಲು ಸರ್ವಂಶ ತ್ಯಾಗಿಗಳಾಗಬೇಕು. ಒಳ್ಳೆಯದು. ಅವ್ಯಕ್ತ ಮಾಸ ಆದಂತಹ ಈ ಜನವರಿ ತಿಂಗಳಲ್ಲಿ ಬ್ರಹ್ಮ ತಂದೆಯ ಸಮಾನ ಅವ್ಯಕ್ತ ಸ್ಥಿತಿಯನ್ನು ರೂಪಿಸಿಕೊಳ್ಳುವುದಕ್ಕೋಸ್ಕರ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ. ನಿಮ್ಮ ಶಕ್ತಿಶಾಲಿ ಮನಸ್ಸಿನ ಮೂಲಕ ಎಲ್ಲರಿಗೂ ಶಕ್ತಿಯ ಸಹಯೋಗವನ್ನು ನೀಡುವಂತಹ ಸೇವೆಯನ್ನು ಮಾಡಿ. ಶಕ್ತಿಯ ಸಹಯೋಗವನ್ನು ನೀಡುವಂತಹ ಸೇವೆಯನ್ನು ನಿರಂತರ ಮಾಡಬಹುದು. ಶಕ್ತಿಯ ಮೂಲಕ ಸಹಯೋಗವನ್ನು ನೀಡುವಂತಹ ಸೇವೆಯಲ್ಲಿ ನನ್ನ ಆರೋಗ್ಯ ಸರಿಯಿಲ್ಲ ಅನ್ನುವ ಮಾತು ಬರಲು ಸಾಧ್ಯ ಇಲ್ಲ, ಅಥವಾ ಈ ಸೇವೆಯನ್ನು ಮಾಡಲು ನನಗೆ ಸಮಯ ಇಲ್ಲ ಅನ್ನುವ ಮಾತು ಬರಲು ಸಾಧ್ಯ ಇಲ್ಲ. ಹಗಲು ರಾತ್ರಿ ಈ ಬೇಹದ್ದಿನ ಸೇವೆಯಲ್ಲಿ ನೀವು ತೊಡಗಬಹುದು. ಹೇಗೆ ಬ್ರಹ್ಮ ತಂದೆಯನ್ನು ನೀವು ನೋಡಿದ್ದೀರಾ? ರಾತ್ರಿ ಬ್ರಹ್ಮ ತಂದೆಗೆ ಯಾವಾಗ ಎಚ್ಚರ ಆಗುತ್ತಿತ್ತೋ ಬ್ರಹ್ಮ ತಂದೆ ಕಣ್ಣನ್ನು ಬಿಟ್ಟ ತಕ್ಷಣ ಬೇಹದ್ದಿನ ಇಡೀ ವಿಶ್ವಕ್ಕೆ ಶಕ್ತಿಯ ಸಹಯೋಗವನ್ನು ನೀಡುವಂತಹ ಸೇವೆಯನ್ನು ಮಾಡುತ್ತಿದ್ದರು. ಅದೇ ರೀತಿ ಬ್ರಹ್ಮ ತಂದೆಯನ್ನು ಅನುಕರಣೆ ಮಾಡಿ. ಯಾವಾಗ ಮಕ್ಕಳಾದ ನೀವೆಲ್ಲರೂ ಬೇಹದ್ದಿನ ರೂಪದಲ್ಲಿ ಶಕ್ತಿಯ ಸಹಯೋಗವನ್ನು ನೀಡುತ್ತೀರೋ ಆಗ ಸಮೀಪದಲ್ಲಿರುವಂತಹ ಆತ್ಮರು ಸ್ವಾಭಾವಿಕವಾಗಿ ಆ ಶಕ್ತಿಯ ಸಹಯೋಗವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ. ಈ ರೀತಿ ಬೇಹದ್ದಿನ ಸಹಯೋಗವನ್ನು ನೀಡುವಂತಹ ಸೇವೆಯನ್ನು ಮಾಡಿದಾಗ ಸ್ವಾಭಾವಿಕವಾಗಿ ಶಕ್ತಿಶಾಲಿ ವಾತಾವರಣ ರೂಪಿತ ಆಗುತ್ತದೆ. ಅಂದರೆ ಬಹಳ ಒಳ್ಳೆಯ ವಾತಾವರಣ ರೂಪಿತ ಆಗುತ್ತದೆ. ಒಳ್ಳೆಯದು. ಓಂ ಶಾಂತಿ.